दशग्रीवच्छिदं शापान्मणिग्रीव विमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसरणसे उत्तुङ्गभक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्चितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववादिजासक्तमानसान् विश्वप्रियगुरून् वन्दे मन्दोहं धीवि शुद्धय। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकम् विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ನಿನ್ನೆ ನಾಡಿಗಳನ್ನು ತಿಳಿಸ್ತಾ ಬಂದರು. ಇಡಾಚ ಪಿಂಗಳಾಚೈವ ಸುಷುಮ್ನಾಖ್ಯಾ ತೃತೀಯಕ ಗಾಂಧಾರಿ ಗಜಜಿಹ್ವಾಚ ಪೂಷಾಚೈವ ಯಶಸ್ವಿನಿ ಅಲಂಬುಷ ಕುಹುಶ್ಚಾಪಿ ಶಂಖಿನಿ ದಶಮೀ ತಥಾ ಪಿಂಡಮಧ್ಯೆ ಸ್ಥಿತಾಹ್ಯತಾಃ ಪ್ರಧಾನಾಃ ದಶನಾಡಿಕಾಃ. ಪಿಂಡ ಅಂದರೆ ಶರೀರ. ಈ ಶರೀರ ಮಧ್ಯದಲ್ಲಿರತಕ್ಕಂಥ 10 ನಾಡಿಗಳ ಹೆಸರನ್ನು ಹೇಳ್ತಾ ಬರ್ತಾ ಇದ್ದಾರೆ. ಈ ಶರೀರ ಮಧ್ಯೆ ಇರತಕ್ಕಂಥ 10 ನಾಡಿಗಳು ಇಡ, ಪಿಂಗಳ, ಸುಷುಮ್ನ, ಗಾಂಧಾರಿ, ಗಜಜಿಹ್ವ, ಪೂಷ, ಯಶಸ್ವಿನಿ, ಅಲಂಬುಷ, ಕುಹು, ಶಂಖಿನಿ ಅಂತ ಈ ಶರೀರ ಮಧ್ಯದಲ್ಲಿರತಕ್ಕಂಥ 10 ನಾಡಿಗಳು. ನಂತರ ನಮ್ಮ ಶರೀರದಲ್ಲಿರತಕ್ಕಂಥ ಪ್ರಾಣಗಳು ಹೇಳ್ತಾ ಇದ್ದಾರೆ. ಯಾರಾದ್ರೂ ಬರ್ಕೊಳ್ತಾ ಇದ್ದೀರಾ? ಬರ್ಕೊಳ್ಳೋದಾದ್ರೆ ಬರ್ಕೊಳ್ಳಿ. ನಾಡಿಗಳ ಹೆಸರು ಇಡ, ಪಿಂಗಳ, ಸುಷುಮ್ನ, ಗಾಂಧಾರಿ, ಗಜಜಿಹ್ವ, ಪೂಷ, ಯಶಸ್ವಿನಿ, ಅಲಂಬುಷ, ಕುಹು, ಶಂಖಿನಿ ಅಂತ ಇಷ್ಟು 10 ನಾಡಿಗಳು. ಇನ್ನು ನಮ್ಮಲ್ಲಿ ವಿಶೇಷವಾಗಿ ಪ್ರಾಣಗಳಿವೆ, ಅಂದರೆ ವಾಯುವಿನ 5 ಭಾಗಗಳಿವೆ, ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಪ್ರಾಣಾಪಾನ ಸಮಾನಾಖ್ಯ ಉದಾನೋ ವ್ಯಾನ ಏವ ಚ ನಾಗ ಕ್ರೂ ಕೂರ್ಮಶ್ಚ ಕೃಕರೋ ದೇವದತ್ತೋ ಧನಂಜಯ ಅಂತ 10 ಪ್ರಾಣ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಅಲ್ಲದೆ ನಾಗ ಕೂರ್ಮ ಕೃಕಲ್ಲ ಅಥವಾ ಕೃಕರ ಎರಡು ಹೆಸರುಗಳಿವೆ. ನಾಗ ಕೂರ್ಮ ಕೃಕರ ದೇವದತ್ತ ಧನಂಜಯ. ಈ ಪ್ರಾಣಗಳಿಗೆ ನಿಯಾಮಕವಾಗಿ ವಾಯುದೇವರ 10 ರೂಪಗಳಿವೆ. ದಾಸಪ್ರಾಣರು 10 ಜನ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಶರೀರದಲ್ಲಿ ಹೃದಯ ಪ್ರಾಣೋ ಗುದೇ ಅಪಾನ ಸಮಾನೋ ನಾಭಿಮಂಡಲೇ ಉದಾನ ಕಂಠದೇಶೇ ಸ್ಯಾತ್ ವ್ಯಾನ ಸರ್ವ ಶರೀರಗ. ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರಾಣ ನಮ್ಮ ಹೃದಯದಿಂದ ಮೇಲ್ಭಾಗದಲ್ಲ ನಿಯಮನ ಮಾಡೋದು ಪ್ರಾಣ. ನಂತರ ಈ ಕೆಳಗಿನ ಮಲಮೂತ್ರಾದಿಗಳನ್ನು ನಿಯಮನ ಮಾಡತಕ್ಕಂಥದ್ದು ಅಪಾನ, ಕೆಳಗಿನ ಭಾಗದಲ್ಲಿರುತ್ತೆ. ನಂತರ ಉದಾನ ಕಂಠದೇಶೇ ಸ್ಯಾತ್ ಸಮಾನ ಎಲ್ಲಿರುತ್ತೆ ಅಂದರೆ ನಾಭಿ. ಪ್ರಾಣ ಅಪಾನಗಳ ಮಧ್ಯೆ ವಿಶೇಷವಾಗಿರತಕ್ಕಂಥ ಸಮಾನ ವಾಯು. ಉದಾನ ಕಂಠದೇಶೇ ಸ್ಯಾತ್ ಕಂಠ ಪ್ರದೇಶದಲ್ಲಿ ಉದಾನ ವಾಯು ಇರುತ್ತೆ. ವ್ಯಾನ ಸರ್ವ ಶರೀರಗ ವ್ಯಾನವಾಯು ಎಲ್ಲ ಶರೀರದಲ್ಲಿ ವ್ಯಾಪ್ತವಾಗಿ ನಿಂತಿರುತ್ತೆ. ನಂತರ ನಾಗ ಕೂರ್ಮ ಕೃಕರ ದೇವದತ್ತ ಧನಂಜಯ ಅಂದ್ರೆ ಹೇಗ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಉದ್ಗಾರೇ ನಾಗ ಆಖ್ಯಾತ ಕೂರ್ಮ ಉನ್ಮೀಲನೆ ಸ್ಮೃತ ಕೃಕರ ಕ್ಷುತ್ಕರೋ ಜ್ಞೇಯ ದೇವದತ್ತೋ ವಿಜೃಂಭಣೆ ನಜಹಾತಿ ಮೃತಂ ವಾಪಿ ಸರ್ವವ್ಯಾಪಿ ಧನಂಜಯ. ಎಷ್ಟು ಚೆನ್ನಾಗಿ ವಿಸ್ತಾರ ಹೇಳ್ತಾ ಇದ್ದಾರೆ. ಈ ಉದ್ಗಾರ ನಾವೇನು ವಿಶೇಷವಾಗಿರ್ತಕ್ಕಂಥ ಗಟ್ಟಿಯಾಗಿ ಹೇಳುವುದು, ಇದರಲ್ಲಿ ವಿಶೇಷವಾಗಿ ನಾಗ ಪ್ರಾಣ ಕೆಲಸ ಮಾಡುತ್ತೆ. ನಂತರ ಉನ್ಮೀಲನೆ ಕೂರ್ಮಸ್ಮೃತ ಕಣ್ಣು ಮುಚ್ಚು ತೆಗೆಯುವುದು ಇವೆಲ್ಲ ಕೂರ್ಮ ಎನ್ನುವ ವಾಯುವಿನ ಕೆಲಸ. ನಂತರ ಕೃಕರ ಕ್ಷುತ್ಕರೋಜ್ಞೆಯ ಕ್ಷುತ್ ಅಂದರೆ ಹಸಿವೆ, ಕೃಕರ ಹಸಿವೆಯನ್ನ ಉಂಟು ಮಾಡುತ್ತಾರೆ. ದೇವದತ್ತ ವಿಜೃಂಭಣೆ ಆಕಳಿಕೆಗೆ ದೇವದತ್ತ ಎಂಬ ವಾಯು. ಇನ್ನ ಧನಂಜಯ ಸರ್ವವ್ಯಾಪಿ, ಧನಂಜಯ ಇಡೀ ಶರೀರವನ್ನ ವ್ಯಾಪಿಸಿಕೊಂಡಿರುತ್ತೆ. ನಜಹಾತಿ ಮೃತಾಂಬಾಪಿ ಸತ್ತವನನ್ನು ಈ ಶರೀರವನ್ನು ಬಿಡಲ್ಲ, ಪ್ರಾಣ ಹೋದ ಮೇಲೂ ಈ ಶರೀರವನ್ನ ಬಿಡದೇ ಇರೋದು ಧನಂಜಯ ಎಂಬ ವಾಯು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ. ಕಬಳೈಹಿ ಭುಕ್ತಮನ್ನಂ ಹಿ ಪುಷ್ಟಿದಂ ಸರ್ವದೇಹಿನಾಂ ನಯತೆ ವ್ಯಾನಕೋ ವಾಯುಃ ಸಾರಾಂಶಂ ಸರ್ವನಾಡಿಷು. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಅನ್ನ ಎಲ್ಲರೂ ಹೇಗೆ ತಿನ್ನೋದು ಅಂದರೆ ಕಬಳೈಹಿ ಭುಕ್ತಮನ್ನಂ ಹಿ ಎಲ್ಲರೂ ತುತ್ತು ತುತ್ತು ತಿನ್ನೋದು, ಅದು ಶರೀರಕ್ಕೆ ಪುಷ್ಟಿ ಕೊಡುತ್ತೆ. ಇದರಲ್ಲಿ ವ್ಯಾನ ನಾಮಕ ವಾಯು ಆಹಾರದ ಸಾರಾಂಶವನ್ನೆಲ್ಲ, ಸಾರಭೂತವಾದ ಅಂಶವನ್ನೆಲ್ಲ ನಾಡಿಗಳ ಮೂಲಕ ತಗೊಂಡು ಹೋಗಿ ಇಡೀ ಶರೀರದಲ್ಲಿ ಹಂಚುತ್ತಾರೆ ವ್ಯಾನ ನಾಮಕ ವಾಯು. ಇನ್ನ ಮುಂದೆ ಹೇಳ್ತಾರೆ, ಆಹಾರೋ ಭುಕ್ತ ಮಾತ್ರೋ ಹಿ ವಾಯುನ ಕ್ರಿಯತೆ ದ್ವಿಧ. ಆಹಾರ ವಿಶೇಷವಾಗಿ ಉಂಡ ಕೂಡಲೇ ನಮ್ಮ ಶರೀರದಲ್ಲಿ ಎರಡು ಭಾಗ ಆಗುತ್ತೆ ಹೇಳುತ್ತಾರೆ. ಸಂಪ್ರವಿಶ್ಯ ಗುದೇ ಸಮ್ಯಕ್ ಪೃಥಗನ್ನಂ ಪೃಥಗ್ ಜಲಂ. ಸಂಪ್ರವಿಶ್ಯ ಗುದೇ ಸಮ್ಯಕ್ ಪೃಥಗನ್ನಂ ಪೃಥಗ್ ಜಲಂ ಊರ್ಧ್ವಮಗ್ನೇರ್ ಜಲಂ ಕೃತ್ವಾ ಅನ್ನಂ ಚ ಜಲೋಪರಿ. ಅಗ್ನೇಶ್ಚಾಧ ಸ್ವಯಂ ಪ್ರಾಣ ಸ್ಥಿತ್ವಾ ಅಗ್ನಿಂ ಧಮತೆ ಶನೈಃ ವಾಯುನಾಧ್ಮಯಮಾನೋಗ್ನಿ ಪೃಥಕ್ ಕಿಟ್ಟಂ ಪೃಥಗ್ರಸಂ. ಇಲ್ಲಿ ಹೇಳ್ತಾ ಬರತಾ ಇದ್ದಾರೆ. ಈ ಆಹಾರ ನಾವು ಉಂಡ ಕೂಡಲೇ ಅದು ಎರಡು ಭಾಗ ಆಗುತ್ತೆ, ಅದು ಅನ್ನ ಜಲ ಅಂತ ಬೇರೆ ಬೇರೆ ಆಗುತ್ತೆ. ಊರ್ಧ್ವಮಗ್ನೇಹೇ ಅನ್ ಜಲಂ ಕೃತ್ವ ಕೃತ್ವ ಅನ್ನಂ ಚ ಜಲೋಪರಿ. ನಮ್ಮ ನಾಭಿಯಲ್ಲಿ ಅಗ್ನಿ ಇರುತ್ತೆ, ಅಗ್ನಿಯ ಮೇಲೆ ನೀರನ್ನ ತರ್ತಾರೆ. ನಾವು ಉಂಡ ಅನ್ನದಲ್ಲಿ ಏನು ನೀರಿರುತ್ತೆ ಆ ನೀರಿನ ಭಾಗ ನಮ್ಮ ಹೊಟ್ಟೆಯಲ್ಲಿ ಆ ಅಗ್ನಿಯ ಮೇಲ್ಭಾಗದಲ್ಲಿ ಬರುತ್ತೆ. ಅದರ ಮೇಲೆ ಅನ್ನಂಚ ಜಲ ಉಪರಿ, ನೀರಿನ ಮೇಲೆ ಅನ್ನ ಬರುತ್ತೆ. ಇನ್ನು ಹೇಳ್ತಾರೆ ಆ ಅಗ್ನಿ, ಹಾಗಾದರೆ ಹೊಟ್ಟೆಯಲ್ಲಿ ಅನ್ನ ನಾವು ಉಂಡದ್ದು ಪ್ರವೇಶ ಮಾಡಿದ ಕೂಡಲೇ ಅದು ಎರಡು ಭಾಗ ಆಗುತ್ತಲ್ಲ, ಅನ್ನ ಜಲ ಅಂತ. ಮೇಲೆ ಅನ್ನ, ಕೆಳಗೆ ಜಲ, ಕೆಳಗೆ ವಿಶೇಷವಾಗಿರತಕ್ಕಂಥ ವೈಶ್ವಾನರಾಗ್ನಿ, ಆ ಅಗ್ನಿಯ ಕೆಳಗೆ ಪ್ರಾಣನಾಮಕ ವಾಯುಗಳು ನಿಲ್ತಾರಂತೆ. ಅಗ್ನೇಶ್ಚಾಧ ಸ್ವಯಂ ಪ್ರಾಣ ಸ್ಥಿತ್ವ ಅಗ್ನಿಂ ಧಮತೆ ಶನೈಹಿ. ಆ ಪ್ರಾಣನಾಮಕ ವಾಯುದೇವರು ಆ ವೈಶ್ವ ಆ ಅಗ್ನಿಯನ್ನು ವಿಶೇಷವಾಗಿ ತಾವು ಉರಿಯುವಂತೆ, ಮೆಲ್ಲಕ್ಕೆ ಚೆನ್ನಾಗಿ ಉರಿಯುವಂತೆ ಮಾಡುತ್ತಾರೆ. ವಾಯುನಾಧ್ಮಯಮಾನೋ ಅಗ್ನಿ ಪೃಥಕ್ ಕಿಟ್ಟಂ ಪೃಥಕ್ ರಸಂ ಕುರುತೆ. ವ್ಯಾನಕೋ ವಾಯು ವಿಶ್ವ ಸಂಪ್ರಾಪಯೇದ್ರಸಂ. ಈ ಅಗ್ನಿ ಏನು ಮಾಡುತ್ತೆ ಅಂದರೆ ಈ ಅನ್ನ ಜಲ ಈ ಎರಡರಲ್ಲಿ ರಸವನ್ನ ಬೇರು ಮಾಡುತ್ತೆ. ವಿಶೇಷವಾಗಿ ಬಹಿರ್ದೇಶಕ್ಕೆ ಹೋಗುವಾಗ ಮಲಮೂತ್ರಗಳೇನು ಹೋಗುತ್ತಲ್ಲ ಅದನ್ನ ಪ್ರತ್ಯೇಕ ಮಾಡುತ್ತೆ, ಒಳಗಿನ ರಸವನ್ನ ಪ್ರತ್ಯೇಕ ಮಾಡುತ್ತೆ ವಿಶೇಷವಾಗಿರತಕ್ಕಂಥ ಅಗ್ನಿ, ಅದು ಪಚನ ಅಂತ ಹೇಳ್ತಾ ಇದ್ದಾರೆ. ನಂತರ ಈ ರಸವನ್ನ ಅಗ್ನಿ ಬೇರು ಮಾಡಿದರೆ ವಾಯು ಅಗ್ನಿಯನ್ನ ಚೆನ್ನಾಗಿ ಉರಿಯುವಂತೆ ಮಾಡುತ್ತೆ. ಆ ಚೆನ್ನಾಗಿ ಉರಿದಂಥ ಅಗ್ನಿ ಉಂಡ ಅನ್ನವನ್ನ ಎರಡು ಭಾಗ ಮಾಡುತ್ತೆ, ರಸ ರಸರಹಿತ ಭಾಗ. ವ್ಯಾನವಾಯು ಏನು ಮಾಡುತ್ತೆ ಅಂದರೆ ವಿಶೇಷವಾಗಿ ಆ ಪ್ರತ್ಯೇಕವಾಗಿರತಕ್ಕಂಥ ರಸಭಾಗವನ್ನ ವಿಶ್ವ ಸಂಪ್ರಾಪಯೇತ್ ರಸಂ ಅರ ಕೇಳ್ತಾ ಇದ್ದಾರೆ. ಆ ರಸವನ್ನೆಲ್ಲ ತಗೊಂಡು ವ್ಯಾನನಾಮಕ ವಾಯು ಇಡೀ ಶರೀರದಲ್ಲಿ ಎಲ್ಲ ಕಡೆ ಆ ರಸವನ್ನು ತಗೊಂಡು ಹೋಗಿ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಸಪ್ಲೈ ಮಾಡುತ್ತೆ. ಅದರಿಂದ ಶರೀರಕ್ಕೆ ಎಲ್ಲ ಕಡೆ ಪುಷ್ಟಿ ಬರುತ್ತೆ. ಹಾ, ಕೆಲವರಿಗೆ ಕೆಲವು ಭಾಗಗಳು ಪುಷ್ಟಿ ಬರಲ್ಲ, ಮಿಕ್ಕ ಶರೀರ ಎಲ್ಲ ಪುಷ್ಟಿ ಇರುತ್ತೆ, ಆ ಶರೀರ ಮಾತ್ರ ಸ್ವಲ್ಪ ಆ ಭಾಗ ಸರಿಗಿರಲ್ಲ. ನೋಡಿ, ಕೆಲವರಿಗೆ ಆ ಶರೀರದ ಕೆಲವು ಭಾಗಗಳು ಕುಳಿತಾ ಇರುತ್ತೆ, ಅಲ್ಲಿಗೆ ಈ ರಸ ಹೋಗಲ್ಲ. ಯಾಕೆ ವ್ಯಾನವಾಯುವಲ್ಲಿ ತಂದುಕೊಡಲ್ಲ. ಒಂದು ವೇಳೆ ಅಂತ ತೊಂದರೆಗಳಿದ್ದಾಗ ಈ ವ್ಯಾನವಾಯುವನ್ನು ಪ್ರಾರ್ಥನೆ ಮಾಡಿದರೆ ರಸವನ್ನ ಎಲ್ಲಿ ತಲುಪಿಸಬೇಕೋ ಅಲ್ಲಿ ತಲುಪಿಸಿದರೆ ಸರಿಯಾಗಿ ಆ ಇಂದ್ರಿಯಗಳು ಕೆಲಸ ಮಾಡುತ್ತೆ. ಇನ್ನ ಹೇಳ್ತಾರೆ, ದ್ವಾರೈಹಿ ದ್ವಾದಶಭಿಹಿ ಭಿನ್ನಂ ಕಿಟ್ಟಂ ದೇಹಾತ್ ಬಹಿಸ್ತ್ರವೇತ್ ಕರ್ಣ ಅಕ್ಷಿ ನಾಸಿಕ ಜಿಹ್ವಾ ದಂತ ನಾಭಿಹಿ ನಖ ಗುಧಂ ಗುಹ್ಯಂ ಶಿರೋ ವಪುಹು ರೋಮ ಮಲಸ್ಥಾನಾನಿ ಚಕ್ಷತೆ. ಈ ಆಹಾರದೊಳಗಿರತಕ್ಕಂಥ ಕಿಟ್ಟ ಅಂದರೆ ಮಲ, ನಾನಾ ರೀತಿಯಾದ ಮಲ ರೂಪದಲ್ಲಿ ಹೊರಗೆ ಹೋಗುತ್ತೆ. ಎಲ್ಲೆಲ್ಲಿಂದ ಹೋಗುತ್ತೆ? ಈ ಉಂಡ ಅನ್ನದಲ್ಲಿರುವಂಥ ಮಲ, ಅನ್ನದ ಮೂಲಕ ತಯಾರಾದ ಮಲ ಹೇಗೆ ಹೋಗುತ್ತೆ? 12 ಮಾರ್ಗಗಳ ಮೂಲಕ ಹೋಗುತ್ತಂತೆ. ನಾವು ಸಾಮಾನ್ಯ ಕೇಳಿದ್ದು 9 ರಂಧ್ರಗಳು ಅಂತ, ಇನ್ನು 3 ಹೆಚ್ಚಿವೆ ಅಲ್ಲಿ ಹೇಳ್ತಾ ಇದ್ದಾರೆ. ಕರ್ಣ ಕಿವಿಗಳಿಂದ ಹೋಗುತ್ತೆ, ಅಕ್ಷಿ ಕಣ್ಣುಗಳು, ನಾಸಿಕ ಜಿಹ್ವ, ಇನ್ನೊಂದು ನೋಡಿ ದಂತ ಹಲ್ಲುಗಳಿಂದಲೂ ಮಲ ಸ್ರವಿಸುತ್ತಂತೆ, ನಾಭಿಹಿ ನಾಭಿಯಿಂದಲೂ ಬರುತ್ತೆ. ನೋಡಿ, ನಾಭಿಯ ತಂಟೆಗೆ ನಾವು ಹೋಗಲ್ಲ ಸಾಮಾನ್ಯವಾಗಿ. ಗಂಡಸರು ನಿತ್ಯವೂ ಕೂಡ 18 ತುಳಸಿ ದಳಗಳನ್ನ ದೇವರಿಗೆ ಸಮರ್ಪಣೆ ಮಾಡಿದ 18 ತುಳಸಿ ದಳಗಳನ್ನ ಉಪಯೋಗ ಮಾಡಬೇಕು. ಅದರಲ್ಲಿ 2 ಕಿವಿಗಳಲ್ಲಿ ಎರಡೆರಡು ವಿಶೇಷವಾಗಿರತಕ್ಕಂಥ ದಳಗಳನ್ನು ಇಡಬೇಕು. ಶಿರಸ್ಸಿನಲ್ಲಿ 1, ಕಿವಿಗಳಲ್ಲಿ ಎರಡೆರಡು, ನಂತರ ನಾಭಿಯಲ್ಲಿ 1. ನಾಭೌ ಅಂತ ಹೇಳ್ತಾರೆ. ಆ ನಾಭಿಯಲ್ಲಿ ಇವತ್ತಿನ ದಿವಸ ತುಳಸಿ ಇಟ್ಟರೆ ಆ ಇಟ್ಟವರನ್ನ ಕೇಳಿ ಗೊತ್ತಾಗುತ್ತೆ, ನಾಳೆಗೆ ತುಳಸಿ ಒಣಗಿ ಹೋಗಿರುತ್ತೆ. ಒಣಗಿ ಹೇಗೆ ಬಿಸಿಲಲ್ಲಿ ಒಣಗಿ ಹೋದರೆ ಹೇಗೆ ತುಳಸಿ ಹಿಮ್ಮುಟ್ಟಿದ್ರೆ ಪುಡಿ ಪುಡಿ ಆಗುತ್ತಲ್ಲ, ಆ ಥರ ಆಗಿರುತ್ತೆ ನಮ್ಮಲ್ಲಿ ಬಿಸಿಗೆ. ಅಷ್ಟೇ ಅಲ್ಲ, ಆ ತೆಗೆಯುವಾಗ ನಾಭಿ ಒಳಗಿಂದ ಬೇರೆದೇವಾದ ವಾಸನೆ ಬರ್ತಾ ಇರುತ್ತೆ. ಅದಕ್ಕೆ ನಾಭಿಯು ಮಲವನ್ನು ಹೊರಗೆ ಕಳಿಸುವ ಕೇಂದ್ರ. ಈ ನಾಭಿಯನ್ನ ಯಾಕೆ ದೇವರು ಕೊಟ್ಟ ನಮಗೆ? ಒಂದು, ಹೌದು, ನಾವು ನಮ್ಮ ತಾಯಿಯ ಹೊಟ್ಟೆಯಲ್ಲಿರುವಾಗ ತಾಯಿ ಉಂಡ ಅನ್ನ ಆ ನಾಭಿಯ ಮೂಲಕವೇ ನಮಗೆ ಸೇರುತ್ತೆ. ಇನ್ನೊಂದು ಇದೆ ಆ ನಾಭಿಯಲ್ಲಿ, ಕಾರಣ ಏನು ಹೇಳ್ತಾರೆ, ಇದು ಅರಣ್ಯಕಾಚಾರ್ಯರು ಷೋಡಶಿಯಲ್ಲಿ ಹೇಳ್ತಾರೆ. ನಾಭಿ ಇನ್ನೊಂದು ಪ್ರಯೋಜನ ಏನು ಅಂದರೆ, ಪರಕಾಯ ಪ್ರವೇಶಾರ್ಥಂ, ಇನ್ನೊಂದು ಶರೀರದಲ್ಲಿ ಪ್ರವೇಶ ಮಾಡಬೇಕಾದರೆ ಈ ಶರೀರವನ್ನ ಬಿಟ್ಟು ಅದು ನಾಭಿಯ ಮೂಲಕ ಪ್ರವೇಶ ಮಾಡಬೇಕು ಅಂತ. ಅದಕ್ಕೆ ನಾವು ನಾಭಿಯಲ್ಲಿ ಗಂಡಸರು ತುಳಸಿ ಇಡಬೇಕು, ಹೆಂಗಸರು ಅರಿಶಿಣ ಇಡುವಂಥ ಸಂಪ್ರದಾಯ. ಬಿಟ್ಟೋಗಿರಬಹುದು, ಅದರಿಂದ ಏನಾಗುತ್ತೆ ನೋಡಿ. ಸಾಮಾನ್ಯವಾಗಿ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿ ಕಳಿಸಿಕೊಡುವಾಗ ಶ್ರೀನಿವಾಸ ಕಲ್ಯಾಣ ಎಲ್ಲದರಲ್ಲಿ ಬರುತ್ತೆ, ಹುಡುಗಿಯ ನಾಭಿಯನ್ನ ಕ್ಷೀರದಿಂದ ತೋಯಿಸಿ ಪುಷ್ಪದಿಂದ ಹಾಲು ತೆಗೆದು ಆ ಹಾಲಿನಿಂದ ನಾಭಿಯನ್ನ ಚೂರು ಮುಟ್ಟಿಸಿ ಕಳಿಸಿಕೊಡುತ್ತಾರೆ.
ನಾಭಿಗಷ್ಟು ಪ್ರಾಶಸ್ತ್ಯವಿದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನಾಭಿ, ನಂತರ ನಖಾಹ, ಉಗುರುಗಳು. ಉಗುರುಗಳಿಂದಲೂ ಮಲ ಹೋಗುತ್ತೆ. ಅದಕ್ಕೆ ಉಗುರು ಬೆಳೀತಾ 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 ಇರುತ್ತೆ. ಯಾಕೆ? ಮಲ ಉಗುರಿನ ರೂಪದಲ್ಲಿ ಬರ್ತಾ ಇದೆ. ನಂತರ ಗುದ, ಮಲ ಹೋಗುವ ದ್ವಾರ. ಗುಹ್ಯ, ಮೂತ್ರಾದಿಗಳು ಹೋಗುವ ದ್ವಾರ. ಶಿರಸ್ಸು, ಇಲ್ಲಿಂದ ತುಂಬಾ ಎಲ್ಲ ಕೂದಲಿಂದ ಚರ್ಮದಿಂದ ಎಲ್ಲ ಕಡೆಯಿಂದ ಮಲ ಹೋಗ್ತಾ ಇರುತ್ತೆ. ನಂತರ ವಪುಹು ರೋಮಾನ್, ವಪು ಅಂದ್ರೆ ಇಡೀ ಶರೀರ ಬೆವರಿನ ಮೂಲಕ. ನಂತರ ರೋಮ ಅಂದ್ರು ಅಂದರೆ ತಲೆಯ ಮೇಲಿರತಕ್ಕಂಥದ್ದನ್ನ ವಿಶೇಷವಾಗಿರತಕ್ಕಂಥ ಶಿರಸ್ಸಿನಲ್ಲಿರತಕ್ಕಂಥದ್ದು ಕೇಶ ಅಂದ್ರು. ಕೇಶಕ್ಕಿಂತ ಬೇರೆ ಅವಯವಗಳಿರತಕ್ಕಂಥ ಕೂದಲಿಗೆ ರೋಮ ಅಂತ ಹೆಸರು. ಇವೆಲ್ಲ ಮಲಸ್ಥಾನಗಳು, ಮಲಗಳನ್ನ ವಿಸರ್ಜನೆ ಮಾಡತಕ್ಕಂಥ ಸ್ಥಾನಗಳು. ಇವೆಲ್ಲ ಯಾವಾಗೂ ಸರಿಯಾಗಿರಬೇಕು, ಅವಾಗೆ ಮಲ ಹೋಗ್ತಾ ಇರುತ್ತೆ. ಇಲ್ಲದಿದ್ದರೆ ಆ ಹೋಗಬೇಕಾದ ಮಲವೆಲ್ಲ ನಮ್ಮ ಶರೀರದಲ್ಲೇ ಇದ್ದುಕೊಂಡು ರೋಗಗಳಿಗೆ ಕಾರಣ ಆಗುತ್ತೆ. ಹೇಳ್ತಾ ಇದ್ದಾರೆ, ಏವಂ ಸರ್ವೇ ಪ್ರವರ್ತಂತೆ ಸ್ವಸ್ವ ಕರ್ಮಣಿ ವಾಯವ. ವಿಶೇಷವಾಗಿ ನಮ್ಮ ಶರೀರದಲ್ಲಿ ಎಲ್ಲಾ ವಾಯುಗಳು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೃಕರ, ಕೂರ್ಮ, ದೇವದತ್ತ, ಧನಂಜಯ, ತಮ್ಮ ತಮ್ಮ ಕಾರ್ಯಗಳಲ್ಲಿ ಸದಾ ತೊಡಗಿಯೇ ಇರುತ್ತೆ. ಸರಿ, ಇಲ್ಲೇನು ಅನುಸಂಧಾನ? ನಿತ್ಯವೂ ಕೂಡ ನಾವು ನಮ್ಮ ಶರೀರದಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೃಕಳ, ಕೂರ್ಮ, ದೇವದತ್ತ, ಧನಂಜಯ ಈ ವಾಯುಗಳ ಹೆಸರು, ಅಲ್ಲಿರುವ ದೇವತೆಗಳು ಅಂದ್ರೆ ದಾಸಪ್ರಾಣರು, ಅವರೊಳಗೆ ಮುಖ್ಯ ಪ್ರಾಣ ದೇವರು ಎಲ್ಲರೂ ನಿಂತಿರ್ತಾರೆ. ಅವರೆಲ್ಲರಿಗೂ ನಮಸ್ಕಾರ ಮಾಡಿಕೊಂಡು, ಸ್ವಾಮಿ ನೀವೇ ಸರಿಯಾಗಿ ಕೆಲಸ ಮಾಡದೆ ಹೋದರೆ, ಆ ವಾಯುಗಳನ್ನು ಕೆಲಸ ಮಾಡಿಸದೆ ಹೋದರೆ ಶರೀರವೆಲ್ಲ ಧ್ವಂಸವಾಗುತ್ತಯ್ಯ. ನಿಮ್ಮ ಕೈಯಲ್ಲಿ ಈ ಶರೀರವಿದೆ, ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು. ಸಾಧನೆಗೆ ಅಡ್ಡಿ ಆಗದಂತೆ ನೀವು ನನ್ನ ರಕ್ಷಣೆ ಮಾಡಬೇಕು ಅಂತ ಈ 10 ವಾಯುಗಳನ್ನ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ಹಾಗೆ 10 ನಾಡಿಗಳಲ್ಲಿ ಪ್ರಾರ್ಥನೆ ಮಾಡಿಕೋಬೇಕು. ನಮ್ಮ ಶರೀರದಲ್ಲಿ ನಾಡಿಗಳು ಹೀಗಿವೆ. ಕೆಳಗಿನಿಂದ ಒಂದು ನಾಡಿ ಹೊರಡುತ್ತೆ, ಸುಷುಮ್ನ ನಾಡಿ. ಅದು ಚೂರು ಮೇಲಕ್ಕೆ ಬಂದ ಕೂಡಲೇ 5 ಭಾಗ ಆಗುತ್ತೆ. ಮಧ್ಯದಲ್ಲಿ ಬ್ರಹ್ಮನಾಡಿ, ವಜ್ರಿಕಾ, ಆರ್ಯ, ಯಶಸ್ವಿನಿ ಅಥವಾ ಪಯಸ್ವಿನಿ, ವಿದ್ಯುತ, ಅದೇ 5 ನಾಡಿಗಳು ಚೂರು ಮೇಲಕ್ಕೆ ಬಂದಾಗ ಮಧ್ಯ ನಾಡಿ ಹಾಗೆ ಹೋಗ್ತಾ ಇರುತ್ತೆ. ಸುತ್ತಿರುವ ನಾಡಿಗಳೆಲ್ಲ 5-10 ಒಡೆಯುತ್ತೆ. ಆ 10 ಹೆಸರೇ ಇಲ್ಲಿ ಕೊಟ್ಟದ್ದು. ಆ 10 100 ಒಡೆಯುತ್ತೆ, 100 1000 ಒಡೆಯುತ್ತೆ, 1000 72,000 ಒಡೆಯುತ್ತೆ. ಈ ನಾಡಿಗಳೆಲ್ಲವನ್ನ ದಾಸರಾಯರು ಕೊಟ್ಟಿದ್ದಾರೆ. ವಿಜಯದಾಸರ ಸುಳಾದಿಗಳು ವಿಸ್ತಾರವಾಗಿವೆ ನಾಡಿಗಳ ಕುರಿತು. 108 ನಾಡಿಗಳ ಪಟ್ಟಿಯನ್ನು ಕೊಡುತ್ತಾ ಬರ್ತಾರೆ. ಆ ನಾಡಿಗಳು, ನಾಡಿಗಳಲ್ಲಿ ಭಗವಂತನನ್ನ, ವಾಯುದೇವರನ್ನ, ಅದರಲ್ಲಿ ನಮ್ಮ ಶರೀರದಲ್ಲಿ ಬಲಭಾಗಕ್ಕೆ 36,000, ಎಡಭಾಗಕ್ಕೆ 36,000 ನಾಡಿಗಳು. ಅಲ್ಲಿ ಬೃಹತಿ ಸಹಸ್ರ ರುಕ್ಕಿನಲ್ಲಿರತಕ್ಕಂಥ ಸ್ವರಾಕ್ಷರ ವ್ಯಂಜನಾಕ್ಷರಗಳು 36,000 36,000 ಸ್ವರಾಕ್ಷರ ಪ್ರತಿಪಾದ್ಯ 36,000 ರೂಪಗಳು ಬಲಗಡೆಗೆ, ವ್ಯಂಜನಾಕ್ಷರ ಪ್ರತಿಪಾದ್ಯ 36,000 ರೂಪಗಳು ಎಡಗಡೆಗೆ. ಈ ತರ ನಮ್ಮ ಶರೀರದಲ್ಲಿ ಭಗವಂತ ವ್ಯಾಪಿಸಿದ್ದಾನೆ. ಬಲಗಡೆಗೆ ವಿಶೇಷವಾಗಿರತಕ್ಕಂಥ ಹಗಲಿಗೆ ಅಭಿಮಾನಿ ದೇವತೆಗಳು, ಎಡಗಡೆಗೆ ರಾತ್ರಿಗೆ ಅಭಿಮಾನಿ ದೇವತೆಗಳು ವ್ಯಾಪಿಸಿಕೊಂಡಿದ್ದಾರೆ. ಇದು ತಿಳ್ಕೊಂಡು ಯಾವ ವ್ಯಕ್ತಿ ತಾನೊಬ್ಬರೇ ಮೌನವಾಗಿ ಊಟ ಮಾಡಿದರೂ ಅಥವಾ ತನ್ನ ಮನೆಯಲ್ಲಿರತಕ್ಕಂಥವರಿಗೆ ಊಟ ಹಾಕಿದರೂ, ಬ್ರಾಹ್ಮಣರನ್ನ ಕರೆದು ಊಟ ಹಾಕಿದರೂ, ಒಂದೊಂದು ಸಲ ನಾವುಂಡಾಗಲು ಒಪ್ಪತ್ತು ಉಂಡಾಗಲು, ಇನ್ನು ಎಷ್ಟು ಸಲ ಊಟ ಮಾಡುತ್ತಿರೋವೆಲ್ಲ ಲೆಕ್ಕ, ಒಂದು ಸಲ ಊಟ ಮಾಡಿದಾಗ ಅಥವಾ ಒಬ್ಬರಿಗೆ ಊಟ ಹಾಕಿದಾಗ ಇಡೀ ಬದುಕು 100 ವರ್ಷ ಇಬ್ಬರಿಬ್ಬರು ದಂಪತಿಗಳಿಗೆ ಪ್ರತಿಯೊಂದು ದಿನ ಪೂಜಾ ಮಾಡಿದರೆ, ಭೋಜನ ಹಾಕಿದರೆ ಎಷ್ಟು ಫಲ ಬರುತ್ತೋ ಅಷ್ಟೂ ಫಲ ಒಂದು ಸಲ ನಾವು ಊಟ ಮಾಡಿದರೂ ಬರುತ್ತೆ. ಅದಕ್ಕೆ ಭೋಜನ ಯಾರಿಗೆ ಹಾಕಬೇಕು ಅಂದರೆ ಅನುಸಂಧಾನ ಹಾಕುವವರಿಗೂ ಇರಬೇಕು, ಉಣ್ಣುವವರಿಗೂ ಇರಬೇಕು. ಹಾಕುವವರಿಗಿದ್ದರೆ ಒಳ್ಳೆಯದು, ಉಣ್ಣುವವರಿಗಂತೂ ಇರಲೇಬೇಕು. ಇದರಲ್ಲಿ ಸಾಮಾನ್ಯವಾಗಿ ಹಾಕುವವರಿಗಿದ್ದರೆ ಉಣ್ಣೋರಿಗಿರಲ್ಲ, ಉಣ್ಣೋರಿಗಿದ್ದರೆ ಹಾಕುವವರಿಗಿರಲ್ಲ, ಉಣ್ಣೋರು ಹಾಕುವವರಿಗಿಬ್ಬರಿಗೂ ಇರಲ್ಲ, ಪಕ್ಕದಲ್ಲಿದ್ದವರಿಗೆ ಆ ಜ್ಞಾನ ಇರುತ್ತೆ. ನಾವೇ ಇರ್ತೇವೆ, ಎದುರಿಗೆ ಗೊತ್ತು ಆ ಬಡಿಸುವವರು ಯಜಮಾನ, ಅವರಿಗೆ ಆ ಜ್ಞಾನವೇ ಇಲ್ಲ. ಉಣ್ಣುವಂಥವರು ಅವ್ರದ್ದು ನಮ್ಮ ಪರಿಚಯ ಇದೆ, ಅವ್ರಿಗೂ ಯಾವ ಜ್ಞಾನವಿಲ್ಲ. ಇಬ್ಬರು ಅವ್ರು ಹಾಕ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಪಕ್ಕಕ್ಕೆ ಕೂತವರು ನೀವು, ನಿಮಗೆ ಜ್ಞಾನ ಇದೆ, ಸುಮ್ಮನೆ ಕೂಡಬೇಡಿ. ಅವರು ಊಟ ಮಾಡಿದ್ದನ್ನ ಬಡಿಸಿದ್ದನ್ನ ಒಳಗಿರತಕ್ಕ ಭಗವಂತನಿಗೆ ಕೃತಾರ್ಪಣ ಅಂತ ಕೈ ಜೋಡಿಸುವ ಒಂದು ಅವಕಾಶ ದೇವರು ಕೊಟ್ಟಿರ್ತಾನೆ ನಮಗೆ. ಅಡಿಗೆ ನಾವು ಮಾಡಿಲ್ಲ, ನಾವು ಬಡಿಸಿಲ್ಲ, ಆದರೆ ಕೃತಾರ್ಪಣ ಅಂದ್ವಿ ನಾವು, ಮಧ್ಯದಲ್ಲಿ ತೂರ್ಕೊಂಡು ಆ ಜ್ಞಾನ ಸೇರಿಸಿದ್ವಿ. ಅದಕ್ಕೆ ದೇವರು ಶೇರ್ ಕೊಡ್ತಾರಂತೆ ತಗೋ ಅಂತ. ನೋಡಿ ಪುಕ್ಕಟೆ ಬೇಕ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಜ್ಞಾನದಿಂದ ಸಂಪಾದಿಸುವಷ್ಟು ಪುಣ್ಯ ಮೈ ಮುರ್ಕೊಂಡ್ರೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬುದ್ಧಿವಂತರಾಗಬೇಕು ನಾವು. ಇಂಥ ಚಿಂತನೆ ಇರತಕ್ಕ ಒಬ್ಬ ವ್ಯಕ್ತಿಗೆ ಒಂದು ತುತ್ತು ಊಟ ಹಾಕಿದ್ರೂ ಸಾಕು. ಹೇಳ್ತಾರೆ 14 ಲೋಕಗಳಲ್ಲಿರ್ತಕ್ಕಂಥ ಸಕಲ ಸಜ್ಜನರಿಗೆ ಊಟ ಹಾಕಿದ ಫಲ ಒಬ್ಬ ವ್ಯಕ್ತಿ ಹೀಗೆ ಅನುಸಂಧಾನ ಮಾಡುವವರಿಗೆ ಕೊಟ್ಟರೆ ಬರುತ್ತೆ. ಆ ವ್ಯಕ್ತಿ ಯಾರು ಸಿಗ್ತಾರೆ ಅಂತ ಹೋಗ್ತಾನೆ, ಅದು ನೀವೇ ಯಾಕಾಗ್ಬಾರ್ದು. ನೀವೇ ಚಿಂತನೆ ಮಾಡಿ ಊಟ ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಯ್ತಪ್ಪ, ನೀವು ನಿಮ್ಮ ಅಕೌಂಟು ಸೇಫ್. ಇನ್ನ ಮನೆಯಲ್ಲಿ ಗಂಡ ಮಕ್ಕಳು ಹೆಂಡತಿ ಮಕ್ಕಳು ಇದ್ದೇ ಇರ್ತಾರೆ, ಹೌದಾ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ, ಅವ್ರಿಗೆ ಹಾಕೋ ಕಾಲಕ್ಕೆ ಚಿಂತನೆ ಮಾಡಿ. ಇನ್ನು ಬ್ರಾಹ್ಮಣರ ಕರೀತೀರ ಹಾಕ್ರಿ. ಇನ್ನ ಆಲೋಚನೆ ಹೋಗುತ್ತಾ, ಎಲ್ಲೆಲ್ಲಿ ಬ್ರಹ್ಮಾಂಡದೊಳಗೆ ಈ ಅನುಸಂಧಾನವಿಲ್ಲದೆ ಸಜ್ಜನರು ಬಡಿಸ್ತಾ ಇದ್ದಾರೋ ಪಾಪ, ಯಾರು ಯಾರು ಸಜ್ಜನರು ಈ ಅನುಸಂಧಾನ ಇಲ್ಲದೆ ಊಟ ಮಾಡುತ್ತಾ ಇದ್ದಾರೋ ಅಲ್ಲೆಲ್ಲ ಸ್ವಾಮೀದು ನಿನಗರ್ಪಿತ ಆಗಲಿ, ಅವರನ್ನು ಉದ್ಧಾರ ಮಾಡು ಅಂತ ಯಾರು ಅನುಸಂಧಾನ ಮಾಡುತ್ತಾ ಇರಲೋ ಅಲ್ಲಿ ಈ ಕ್ಲಾಸ್ ಹಾಕಿ ಕೃಷ್ಣಾರ್ಪಣ ಅಂದರೆ ಓ ರಾಶಿ ರಾಶಿ ಪುಣ್ಯ ನಿಮ್ಮ ಮುಂದೆ ಬಂದು ಬೀಳುತ್ತೆ. ಈ ಟೆಕ್ನಿಕ್ಕೆ ಗೊತ್ತಿಲ್ಲದೆ ಕೊಟ್ಟಿದ್ದೇ ಕೊಟ್ಟಿದ್ದು, ತಂಬಿಗೆ ಥಾಲಿ ಅದು ಇದು ಅಂತ ಮೈ ಮುರ್ಕೊಂಡು ಮಾರ್ಕೆಟ್ನಾಗಿರೋ ಸಾಮಾನೆಲ್ಲ ತಂದು ಬೇಡ ಅಂದಿಲ್ಲ, ನೀವು ಕೊಟ್ಟರೆ ತಾನೇ ಎಲ್ಲರಿಗೂ ಬರೋದು, ನೀವು ಕೊಡಲೇಬೇಕು. ಆದರೆ ಈ ಕರ್ಮ ಮಾಡುವಾಗ ಜ್ಞಾನಕ್ಕೆ ಪ್ರಾಧಾನ್ಯತೆ ಇರಲಿ. ಇನ್ನು ಮುಂದೆ ಹೇಳ್ತಾ ಬರ್ತಾನೆ, ಉಪರಭ್ಯಾತ್ಮನಸ್ಸತ್ತಾಂ ಸೂರ್ಯಾಲೋಕಂ ಯಥಾ ಜನಾಹ. ಇಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಭಗವಂತ ಈ ಶರೀರದಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನಲ್ವಾ, ಸೂರ್ಯ ಆಲೋಕಂ ಯಥಾ ಜನಾಹ, ಸೂರ್ಯನ ಕಾಂತಿ ಎಲ್ಲರ ಕಣ್ಣಿಗೆ ಹೇಗೆ ಸಂತೋಷದಾಯಕವೋ ಹಾಗೆ ಆತ್ಮನಸ್ಸತ್ತಾಂ ಅಂದರು. ಭಗವಂತನ ಅಸ್ತಿತ್ವ, ನಮ್ಮ ಒಳಗಿರತಕ್ಕಂಥ ಭಗವಂತನ ಅಸ್ತಿತ್ವ ಸೂರ್ಯ ಕಿರಣದಂತೆ ಜಗತ್ತಿಗೆಲ್ಲ ಸಂತೋಷ ಕೊಡುತ್ತೆ. ಇಲ್ಲಿ ಇನ್ನ ವಿಶೇಷ ರಹಸ್ಯಗಳೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಯಾರಿಗಾದರೂ ನಿದ್ದೆ ಬರ್ತಾ ಇದ್ರೆ ಕಣ್ಣಿಗೆ ನೀರು ಹಚ್ಕೊಂಡು ಕೂತ್ಕೊಳ್ಳಿ. ಯಾಕೆ ಅಂದ್ರೆ ಇಂಥದ್ದು ಸಿಗೋದಿಲ್ಲ. ಇದಾನೀಂ ನರದೇಹಸ್ಯ ಶೃಣು ರೂಪದ್ವಯಂ ಖಗ. ಈ ಶರೀರ ಇದೆಯಲ್ವಾ, ಈ ಶರೀರ ಎರಡು ರೀತಿಯಪ್ಪ ಗರುಡ. ಅಲ್ಲ, ಒಂದೇ ಶರೀರದಲ್ಲಿ ತಾನೇ ಇರೋದು, ಎರಡು ಶರೀರ ಇಲ್ಲಿದೆ. ಒಂದೇ ಶರೀರದಲ್ಲೇ ಟೂ ಪಾರ್ಟ್ಸ್. ವ್ಯಾವಹಾರಿಕಮೇಕಂ ಚ ದ್ವಿತೀಯಂ ಪಾರಮಾರ್ಥಿಕಂ. ವ್ಯಾವಹಾರಿಕವಾದಂಥ ರೂಪ, ಪಾರಮಾರ್ಥಿಕ ರೂಪ ಅಂತ ಎರಡು ಆಗ್ತಾ ಇದೆ. ಏನದು ವ್ಯಾವಹಾರಿಕ ರೂಪ ಪಾರಮಾರ್ಥಿಕ ರೂಪ ಅಂದರೆ, ಈ ಶರೀರ ಹೊರಗೆ ಕಾಣಿಸುವಂಥ ಫಿಸಿಕಲ್ ಐಟಮ್ಸ್ ಏನೇನು, ಕಣ್ಣು ಕಿವಿ ಮೊದಲಾದ ಈ ರೂಪ ಏನಿದೆ, ಈ ಶರೀರ ವ್ಯಾವಹಾರಿಕ ಅಂದರೆ ವ್ಯವಹಾರಕ್ಕೆ ಗೋಚರವಾಗುವ ಶರೀರ. ಕಣ್ಣು ಕಾಣಿಸ್ತಾ ಇದೆ, ಅದನ್ನು ಕಣ್ಣು ಅಂತ ಹೇಳಿದೆ, ಹೌದ್ ತಾನೆ? ಹಾಗೆ ಈ ಶರೀರವೆಲ್ಲ ವ್ಯವಹಾರಕ್ಕೆ ಅದು ಕಾರಣ ಆಗ್ತಾ ಇದೆ. ಇದು ವ್ಯಾವಹಾರಿಕ. ಅದ್ವೈತಿಗಳು ಹೇಳುತ್ತಾರಲ್ಲ ವ್ಯಾವಹಾರಿಕ ಪಾರಮಾರ್ಥಿಕ ಅಂತ, ಆ ವ್ಯಾವಹಾರಿಕ ಅಲ್ಲ. ಇದು ಜನರ ವ್ಯವಹಾರ ಏನಿದೆ, ಕಣ್ಣು ಮೂಗು ಕಿವಿ ಅಂತ ನೋಡಿ ಹೇಳೋ ವ್ಯವಹಾರ, ಆ ವ್ಯವಹಾರಕ್ಕೆ ಕಾರಣವಾದ ಶರೀರ. ಇನ್ನೊಂದು ಪಾರಮಾರ್ಥಿಕ ಅಂದ್ರು, ತೇಜೋಮಯವಾದ ಶರೀರ, ಅದು ಕಣ್ಣಿಗೆ ಕಾಣಿಸಲ್ಲ. ಏನಮ್ಮ ಕೇಳಿಸ್ತಾ ಇದೆಯಾ? ಅಲ್ಲ, ಮಧ್ಯೆ ನಿಮ್ಮ ಮಾತುಗಳು ಬರ್ತಾ ಇವೆ. ಇನ್ನು ಹೇಳುತ್ತಾರೆ ಈ ಪಾರಮಾರ್ಥಿಕ ರೂಪ ಅಂದ್ರೆ ಯಾವುದು ಅಂದರೆ, ತೇಜೋಮಯ ಶರೀರ. ಈ ಶರೀರದಲ್ಲೇ ತೇಜೋಮಯ ರೂಪವಿರುತ್ತೆ, ಅಲ್ಲಿ ಎಲ್ಲ ನಿಂತಿರುತ್ತೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಎಂಥ ಅದ್ದು ಹೇಳ್ತಾ ಇದ್ದಾರೆ, ತಿಸ್ರ ಕೋಟ್ಯ ಅರ್ಧ ಕೋಟಿ ಚ ರೋಮಾಣಿ ವ್ಯಾವಹಾರಿಕೆ ಸಪ್ತ ಲಕ್ಷಾಣಿ ಕೇಶಾಸ್ಯು ನಖ ಪ್ರೋಕ್ತಸ್ತು ವಿಂಶತಿ. ಇಲ್ಲಿ ಹೇಳ್ತಾ ಬರ್ತಾರೆ, ಈ ವ್ಯಾವಹಾರಿಕ ಶರೀರ ಅಂತ ಏನು ಹೊರಗೆ ಕಾಣಿಸ್ತಾ ಇದೆ, ಇದರೊಳಗೆ ರೋಮಗಳೆಷ್ಟಿವೆ ಅಂದ್ರೆ ಹೇಳ್ತಾರೆ 3.5 ಕೋಟಿ ರೋಮಗಳಿವೆ. ಇದು ಗೊತ್ತು ಸಾಮಾನ್ಯವಾಗಿ ನಮಗೆ, 3.5 ಕೋಟಿ ರೋಮಗಳಿವೆ ಅಂತ. ಕೇಶಗಳೆಷ್ಟಿವೆ, ಕೇಶ ಅಂದ್ರೆ ಯಾವುದು ಅಂದ್ರೆ ಈ ಶಿರಸ್ಸಿನ ಮೇಲಿರುವುದು ಕೇಶಗಳು ಎಷ್ಟಪ್ಪ ಹೇಳುತ್ತಾ ಇದ್ದಾರೆ, 7 ಲಕ್ಷಾಣಿ ಕೇಶಾಸ್ಯು ಅಂದ್ರು, 7 ಲಕ್ಷ ಕೇಶಗಳಿದೆಯಂತೆ, 3.5 ಕೋಟಿ ರೋಮಗಳಿವೆ. ಸರಿ, ಈ ನಾಲೆಡ್ಜ್ ಬಂತಲ್ಲ, ವಾಟ್ ಇಸ್ ದಿ ಯೂಸ್ ಆಫ್ ದಿಸ್? ಎಷ್ಟು ರೋಮಗಳಿದ್ರೆ ನಮಗೇನು, ಎಷ್ಟು ಕೇಶಗಳಿದ್ರೆ ನಮಗೇನು, ಹುಟ್ಟಿದಾಗ್ಲಿಂದ ಇದ್ದೇ ಇವೆ. ಹೌದ್ ತಾನೆ? ಒಂದು ವೇಳೆ ಮಹಾ ಕಷ್ಟಪಟ್ಟು ತಿಳ್ಕೊಂಡ್ರು, ವಾಟ್ ಇಸ್ ದ ಫನ್ ಆಫ್ ನೋಯಿಂಗ್ ಇಟ್ ಅಂತ ಕೇಳ್ತಾರೆ. ಹೌದ್ ತಾನೆ? ಅದಕ್ಕೆ ಹೇಳ್ತಾ ಇದ್ದಾರೆ, ನಮ್ಮ ಶರೀರದಲ್ಲಿರುವ 3.5 ಕೋಟಿ ತೀರ್ಥಗಳ ಏನು, 3.5 ಕೋಟಿ ರೋಮಗಳಿವೆಯಲ್ಲ, ಅಲ್ಲೆಲ್ಲ ಸಾಮಾನ್ಯ ಅಲ್ಲ. ನಮ್ಮ ಹೇಳ್ತಾರೆ, ನೀನಿದ್ದ ಠಾವಿನಲ್ಲಿ ಸಕಲ ತೀರ್ಥಕ್ಷೇತ್ರ ಅಂತ ದಾಸರಾಯರ ಮಾತು ದೃಢವಾದ ವಿಶ್ವಾಸ ಕೊಡುತ್ತೆ. ನಮ್ಮ ಹೃದಯದಲ್ಲಿ ಬಿಂಬಮೂರ್ತಿ ನಿಂತಿದ್ದಾನೆ. ಅವ ನಿಂತಿದ್ದಾನೆ ಶ್ರೀನಿವಾಸ ಎಲ್ಲಿ ಬೆಟ್ಟದಲ್ಲಿ ನಿಂತ. ನಿಂತ ಕೂಡಲೇ 96 ಕೋಟಿ ತೀರ್ಥಗಳು ಬಂದ್ಬಿಡುದು ಅಲ್ಲಿ. ಮತ್ತೆ ಈ ಶರೀರದಲ್ಲಿ ಶ್ರೀನಿವಾಸ ಇದ್ದಾನಲ್ವ ಬಿಂಬಮೂರ್ತಿ. ಮತ್ತೆ ಅವನು ನಿಂತಾಗ ಅಲ್ಲಿ ಎಲ್ಲ ತೀರ್ಥಗಳು ಬರಬೇಕಲ್ವಾ. ಅದಕ್ಕೆ ಹೇಳ್ತಾ ಇದ್ದಾರೆ 3.5 ಕೋಟಿ ರೋಮಕೂಪಗಳಲ್ಲಿ ಸಕಲ ತೀರ್ಥಗಳು ನಿಲ್ತಾ ಇವೆ. ಅಷ್ಟೇ ಅಲ್ಲ, 7 ಲಕ್ಷ ಕೇಶಗಳಲ್ಲಿ ಸಕಲ ನದಿಗಳು, ವನಗಳು ಎಲ್ಲ ನಿಂತಿವೆ ಅಲ್ಲಿ. ಅವೆಲ್ಲ ನಿಂತಿವೆ ಅಂತ ಚಿಂತನೆ ಮಾಡಿದರೆ ಸಾಕು ನಮಗೆ, ಅಷ್ಟು ತೀರ್ಥಗಳಲ್ಲಿ, ಅಷ್ಟು ನದಿಗಳಲ್ಲಿ, ಅಷ್ಟು ವನಗಳಲ್ಲಿ ನಿಮಗೆ ಈ ಪರ್ಪಸ್ ಅರ್ಥ ಆದರೆ ಯಪ್ಪ ಇದು ಗೊತ್ತೇ ಇದ್ದಿಲ್ಲ, ಇಷ್ಟು ಕಾಲ ಯಾಕೆ ಬದುಕಿದ್ವಿ ಅಂತ ಅನ್ಸುತ್ತೆ ನಿಮಗೆ. ಈಗ ನೋಡಿ, ಮನೆಯಲ್ಲಿ ಕೂತ್ಕೊಂಡು ನೀವು ಒಂದು ಸುಳಾದಿ ಪಾರಾಯಣ ಮಾಡಿದ್ದೀರಿ, ಅದಕ್ಕೆಷ್ಟು ಇಷ್ಟು ಪುಣ್ಯ ಅಂದ್ಕೊಳ್ಳೋಣ. ಒಂದಿಷ್ಟು ಪುಣ್ಯ ಬಂದಿದೆ ಅಂದ್ಕೊಳ್ಳೋಣ. ಅದೇ ತಿರುಪತಿಯಲ್ಲಿ ಅದೇ ಸುಳಾದಿ ಪಾರಾಯಣ ಮಾಡಿದರೆ ಅದಕ್ಕೆ ವಿಶೇಷ ಅನಂತ ಪಟ್ಟು ಬರುತ್ತೆ. ಅದೇ ಎಲ್ಲಾ ತೀರ್ಥಗಳಲ್ಲಿ ಮಾಡಿದರೆ, ಎಲ್ಲಾ ಕ್ಷೇತ್ರಗಳಲ್ಲಿ ಮಾಡಿದರೆ ಎಷ್ಟೆಷ್ಟು ಪುಣ್ಯ ಬರುತ್ತೆ. ಅವಾಗ ಏಕಕಾಲದಲ್ಲಿ ನಾವು ಅಷ್ಟು ರೂಪಗಳು ತಗೊಂಡು ಎಲ್ಲಾ ಕಡೆಗಿದ್ದು ಮಾಡಿದರೆ ಆಗತ್ತೇನ್ರಿ ಇದು? ಹೌದು, ನಾವು ತೀರ್ಥಗಳಿಗೆ ಹೋಗೋದು ಒಂದೇ, ತೀರ್ಥ ನಮ್ಮ ಹತ್ರ ಬರೋದು ಒಂದೇ. ಈಗ ಸಕಲ ತೀರ್ಥಗಳು ನಮ್ಮ ಶರೀರದಲ್ಲಿ ನಿಂತಿವೆ, ಸಕಲ ನದಿಗಳು, ವನಗಳು ಎಲ್ಲ ನಿಂತಿವೆ. ನಾವಿದ್ದ ಕಡೆ ಅವರನ್ನೆಲ್ಲ ಚಿಂತನೆ ಮಾಡಿ, ಆ ದೇವತೆಗಳನ್ನ ನಮಸ್ಕಾರ ಮಾಡಿ, ಎಲ್ಲರೂ ಭಗವಂತನಿಗೆ ನಮಸ್ಕಾರ ಮಾಡಿ ಒಂದು ಸುಳಾದಿ ಪಾರಾಯಣ ಮಾಡಿದರೆ ಬ್ರಹ್ಮಾಂಡದೊಳಗಿರತಕ್ಕಂಥ ಸಕಲ ತೀರ್ಥಕ್ಷೇತ್ರಗಳಲ್ಲಿ ಒಂದು ಸುಳಾದಿ ಏಕಕಾಲದಲ್ಲಿ ಪಾರಾಯಣ ಮಾಡಿದ ಫಲ ಬರುತ್ತರಿ. ಏನು ಪುಣ್ಯ ಸಾಧನೆ ಮಾಡುವ ಮಾರ್ಗ, ಅದ್ಭುತವಾದ್ದು. ಇದನ್ನೇ ಮಖ ಸುಳಾದಿಯಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ನಂತರ ಒಂದು ಕೈಗೆ 5 ಉಗುರು, ಇನ್ನೊಂದು ಕೈಗೆ 5 ಉಗುರು, ಕಾಲಿಗೆ 5-5 ಪ್ರಕಾರ, ಒಟ್ಟಾರೆ ಎಷ್ಟು ಉಗುರು ಆಯಿತು? 20 ಉಗುರಾಯಿತು. ಅಯ್ಯೋ, ಅತ್ತಕೊಂಡು ನಾವೇನ್ ಮಾಡ್ಬೇಕು ಅಂತ ಹೇಳ್ತೀರಾ? ಆ 20 ಉಗುರಲ್ಲಿ ಭಗವದ್ ರೂಪಗಳು ನಿಂತಿವೆ. ಯಾವುದು? ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. ಆ ರೂಪಗಳನ್ನು ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಬರುವ ಪುಣ್ಯ ರಾಶಿ ರಾಶಿ ರಾಶಿ. ಈ ಉಗುರುಗಳಲ್ಲಿ ಭಗವಂತನ ಚಿಂತನ, ಈ ಬೆರಳುಗಳಲ್ಲಿ ಭಗವಂತನ ಚಿಂತನ. ಯಾವುದು? ಈ ವ್ಯಾವಹಾರಿಕ ಶರೀರ ಬೇರೆ, ತೇಜೋಮಯ ಶರೀರದಲ್ಲಿ ಇವರೆಲ್ಲ ನಿಂತಿದ್ದಾರೆ. ನಂತರ ಹಲ್ಲುಗಳೆಷ್ಟು ಹೇಳ್ತಾ ಇದ್ದಾರೆ? 32 ದಶನಾ ಪ್ರೋಕ್ತಃ ಸಾಮಾನ್ಯಾತ್ ವಿನತಾ ಸುತ. ಹಲ್ಲುಗಳು 32 ಅಯ್ಯ ಅಂದ್ರು. ಹಲ್ಲುಗಳು 32 ಹೇಳ್ತಾರೆ. ಆ 32 ಹಲ್ಲುಗಳಲ್ಲಿ 32 ಭಗವದ್ ರೂಪ ನಿಂತಿರುತ್ತೆ ವಿಶೇಷವಾಗಿ. ಆ ಚಿಂತನೆ ಮಾಡಿ ಅಂತಾರೆ. ಮಾಂಸಂ ಫಲಸಹಸ್ರಂ ತು ರಕ್ತಂ ಫಲಶತಂ ಸ್ಮೃತಂ ಫಲಾನಿ ತಶಮೇಧಸ್ತು ತ್ವಕ್ ಫಲಾನಿ ಚ ಸಪ್ತತಿ ಫಲದ್ವಾದಶಕಂ ಮಜ್ಜ ಮಹಾರಕ್ತಂ ಫಲತ್ರಯಂ ಶುಕ್ಲಂ ದ್ವಿಕುಡಪಂ ಜ್ಞೇಯಂ ಕುಡಪಂ ಶೋಣಿತಂ ಸ್ಮೃತಂ ಷಷ್ಟ್ಯುತ್ತರಂ ಚತುಶತಂ ಅಸ್ತ್ರಾಂ ದೇಹೇ ಪ್ರಕೀರ್ತಿತಂ. ಇನ್ನ ಎಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಅಯ್ಯ, ಇಲ್ಲಿ ಮಾಂಸ ಎಷ್ಟಿದೆ? 1000 ಫಲಗಳ ಮಾಂಸ. ರಕ್ತ 100 ಫಲಗಳಷ್ಟಿವೆ ಅಂತ. ನಮ್ಮ ಶರೀರದಲ್ಲಿ ಮಾಂಸ, ರಕ್ತ, ಮೇದಸ್ಸು, ತ್ವಕ್ಕು, ನಂತರ ಮಜ್ಜ, ರಕ್ತ, ಶುಕ್ಲ, ಶೋಣಿತ, ಇನ್ನ ವಿಶೇಷವಾಗಿ ಹೇಳತಾ ಎಷ್ಟೆಷ್ಟು ಕ್ವಾಂಟಿಟಿ ನಮ್ಮಲ್ಲಿದೆ. ಸೈನ್ಸ್ಗೆ ಮೀರಿದ್ದಿದು ಹುಟ್ಟಾಕಿದ ಸ್ವಾಮಿ ಹೇಳ್ತಾ ಇದ್ದಾನೆ. ಎಷ್ಟೆಷ್ಟು ನಾನು ಮೆಜರ್ಮೆಂಟ್ ಮಾಡಿ ಇಟ್ಟಿದ್ದೇನೆ ಶರೀರದಲ್ಲಿ. ನ್ಯಾಚುರಲಿ ಶುಡ್ ಕಮ್ ವಿತ್ ಆಲ್ ದಿ ಬಾಡೀಸ್ ಹೇಳ್ತಾ ಇದ್ದಾರೆ. ಇನ್ನ ಈ ಅಸ್ಥಿಗಳು ಎಷ್ಟಿವೆ ನಮ್ಮ ಶರೀರದಲ್ಲಿ? ಷಷ್ಟಿ ಉತ್ತರಂಚ ತ್ರಿಶತಂ, 360 ಅಸ್ಥಿಗಳಿವೆ ನಮ್ಮಲ್ಲಿ. ಇದು ತುಂಬಾ ಸುಂದರವಾದ ಚಿಂತನೆ. ಹೇಳ್ತಾ ಹೋದ್ರೆ ಯಪ್ಪ ಸರಿ, ಈ ಚಿಂತನೆಗಳೇ ಗೊತ್ತಿಲ್ಲ, ಯಾಕೆ ಬದುಕಿದ್ದೀವಿ ಸುಮ್ಮನೆ ಕತ್ತೆ ಥರ ಅಂತ ಅನ್ಸ್ಬಿಡುತ್ತೆ. ಶಬ್ದ ಬಳಸಿದಕ್ಕೆ ಬಾಬಾ ಅನ್ಯಥಾ ಭಾವಿಸಬೇಡಿ, ಹೇಳಿದ್ದಿಷ್ಟೇ. 360 ಅಸ್ಥಿಗಳಿವೆ, 360 ಇಟ್ಟಿಗೆಗಳಂತೆ ಅಸ್ಥಿಗಳಿವೆ. ಬೃಹತಿ ಸಹಸ್ರ ಯಾಗ ನಡೀತಾ ಇದೆ ಈ ಶರೀರದಲ್ಲಿ. ಗರುಡಾಕೃತಿಯ ಶರೀರ, ಅಲ್ಲಿರುವ 360 ಇಟ್ಟಿಗೆಗಳೇ 360 ಅಸ್ಥಿಗಳು. 360 ಅಸ್ಥಿಗಳಿಂದ ತಯಾರಾದ ದೊಡ್ಡ ಯಜ್ಞಕುಂಡವಿದು. ಇಲ್ಲಿ ಬೃಹತಿ ನಾಮಕ ಭಾರತೀಶ ಬೃಹತ್, ಅಲ್ಲಿ ವಾಯುದೇವರಂತರ್ಯಾಮಿ ಭಗವಂತ ಗರುಡವಾಹನ ನಾರಾಯಣ ಇದ್ದಾನೆ. ಬೃಹತಿ ಸಹಸ್ರ ಯಾಗ ನಡೀತಾ ಇದೆ. ಎಷ್ಟು ಕಾಲದಿಂದ? ಹುಟ್ಟಿದಾಗಲಿಂದ ಶುರುವಾಗುತ್ತೆ ಸಾಯೋ ಪರ್ಯಂತ. ದೇವತೆಗಳೇ ಋತ್ವಿಜರಾಗಿ ಕೂತಿದ್ದಾರೆ. ಏನು ನಿತ್ಯ ಊಟ ಮಾಡುವುದೇ ಎಲ್ಲ, ಇದ ಎಲ್ಲ ಚಿಂತನೆ ನಾನು ಕೊಟ್ಟಿದ್ದೇನೆ. ವಿಶೇಷವಾಗಿ ಆ್ಯಪಲ್ಲಿ ಬಂದಿದೆ, ವಿಸ್ತಾರವಾಗಿ ಕೊಟ್ಟಿದ್ದೇನೆ. ಈ ಥರ ನಿತ್ಯ ಚಿಂತನೆ ಮಾಡಿದವರಿಗೆ 100 ವರ್ಷಗಳ ಕಾಲ ಬೃಹತಿ ಸಹಸ್ರ ಯಾಗ ಮಾಡಿದ ಫಲ ಬರುತ್ತೆ. ಅನ್ಇಮ್ಯಾಜಿನಬಲ್ ಅಂಥ ಫಲಗಳು ಬರ್ತಾ ಬರುತ್ತೆ. ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ನಮ್ಮಲ್ಲಿ 360 ಅಸ್ಥಿಗಳು ಸಾಮಾನ್ಯ ಅಲ್ಲ. 360 ಅಸ್ಥಿಗಳಲ್ಲಿ 360 ಪರ್ವತಗಳು ಕೂತಿವೆ. ಪರ್ವತಾಭಿಮಾನಿ ದೇವತೆಗಳು ಬಂದಿದ್ದಾರಲ್ಲಿ. ಇನ್ನ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ನಾಡ್ಯ ಸ್ಥೂಲಾಶ್ಚ ಸೂಕ್ಷ್ಮಾಶ್ಚ ಕೋಟಿಶ ಪರಿಕೀರ್ತಿತಾಃ. ಇನ್ನ ಹೇಳ್ತಾ ಇದ್ದಾರೆ, ನಮ್ಮ ಶರೀರದಲ್ಲಿ ಸ್ಥೂಲವಾದ ನಾಡಿಗಳು, ಸೂಕ್ಷ್ಮವಾದ ನಾಡಿಗಳು ಅಂತ ಎಷ್ಟಿವೆ? ಕೋಟಿ ಕೋಟಿ ಇವೆ. 72,000 ಅಲ್ಲ ಅದು ಪ್ರಧಾನ ನಾಡಿಗಳು. ಅದರಿಂದ ಸೂಕ್ಷ್ಮ 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 ನಾಡಿಗಳು ಅಂದರೆ ಈ ತೇಜೋಮಯ ಶರೀರದಲ್ಲಿರೋದು ನಾಡಿಗಳು ಅಂತ ತಿಳ್ಕೋಬೇಕು. ಡಾಕ್ಟರ್ ಹತ್ರ ಹೋಗಿ ಕೊಯ್ದು ನೋಡಿದರೆ 72,000 ಕಾಣಿಸಲ್ಲ. ಯಾರು ಡಾಕ್ಟರ್ ಹೇಳಿದ್ರಂತೆ, ನಾವು ಎಷ್ಟು ಸಲ ಕೊಯ್ತೀವಿ, 72,000 ಅಂತೀರಂತೆ, ಅಷ್ಟೇನು ಕಾಣಿಸಲ್ಲ ಅಂತ. ಇದು ತೇಜೋಮಯ ಶರೀರದ್ದು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಪಿತ್ತಂ ಫಲಾನಿ 50 ತದರ್ಧಂ ಶ್ಲೇಷ್ಮಣಸ್ತಥಾ ಸತತಂ ಜಾಯಮಾನಂ ತು ವಿನ್ಮೂತ್ರಂ ಚಾಪ್ರಮಾಣತಃ ಏತತ್ ಗುಣಸಮಯುಕ್ತಂ ಶರೀರಂ ವ್ಯಾವಹಾರಿಕಂ. ಈ ವಿಶೇಷವಾಗಿರತಕ್ಕಂಥ ಶರೀರದಲ್ಲಿ 50 ಫಲಗಳಷ್ಟು ಪಿತ್ತ, ಅದರರ್ಧ ಶ್ಲೇಷ್ಮ, ಇನ್ನ ಯಾವಾಗೂ ಹುಟ್ಟುತ್ತಾನೆ ಇರುತ್ತೆ ಮಲ ಮೂತ್ರ. ಈ ಶರೀರದಲ್ಲಿ ಲೆಕ್ಕವಿಲ್ಲ ಅಂತ. ಇಂಥ ಗುಣಗಳಿಂದ ಕೂಡಿದ್ದು ಹೊರಗಿನ ಈ ಕಾಣುವ ಶರೀರ. ಇನ್ನ ಶರೀರೇ ಪಾರಮಾರ್ಥಿಕೆ, ನಮ್ಮ ಶರೀರದಲ್ಲಿ ಇರತಕ್ಕ ತೇಜೋಮಯ ಶರೀರದಲ್ಲಿ ಏನೇನಿವೆ ಅದನ್ನ ಪರಿಚಯ ಮಾಡಿಕೊಡುತ್ತಾರೆ ನೋಡಿ. ಭುವನಾನಿ ಚ ಸರ್ವಾಣಿ ಪರ್ವತ ದ್ವೀಪ ಸಾಗರಾಃ ಆದಿತ್ಯಾದ್ಯಾಃ ಗ್ರಹಃ ಸಂತಿ ಶರೀರೇ ಪಾರಮಾರ್ಥಿಕೆ. ಈ ತೇಜೋಮಯ ಶರೀರ ಇರುತ್ತಲ್ಲ, ಆ ತೇಜೋಮಯ ಶರೀರದಲ್ಲಿ ಭುವನಾನಿ ಚ ಸರ್ವಾಣಿ 14 ಲೋಕಗಳು ನಿಂತಿವೆ. ಗರುಡ ಪುರಾಣದಲ್ಲಿ ಬರ್ತಾ ಇವೆ. ಭಾಗವತದಲ್ಲಿ ಬಂದಿದೆ. ಹಾಗೆ ಮಕಸುಳಾದಿಯಲ್ಲಿ ಎಲ್ಲ ಕಡೆ ಹೇಳಿದ್ದಾರೆ, ಅದು ಗರುಡ ಪುರಾಣದಲ್ಲಿ ಬರ್ತಾ ಇದೆ. ಅವರು ಮುಂದೆ ವಿಸ್ತಾರ ಮಾಡ್ತಾರೆ, ಬರೀ ಬಾಯಿಂದಲ್ಲ, ಚೆನ್ನಾಗಿ ಹೇಳ್ತಾರೆ. ಯಾವ ಯಾವ ಅಂಗದಲ್ಲಿ ಯಾವ ಯಾವ ಲೋಕ ಅಂಬುದು ಹೇಳ್ತಾ ಬರ್ತಾರೆ. ಭುವನಾನಿ ಚ ಸರ್ವಾಣಿ, ಇಲ್ಲಿ ವಿಶೇಷವಾಗಿ 14 ಲೋಕಗಳು ನಮ್ಮ ಶರೀರದಲ್ಲಿ ಸೂಕ್ಷ್ಮವಾಗಿವೆ. ನಂತರ ಪರ್ವತ, ಪರ್ವತಗಳೆಲ್ಲ ಅಲ್ರಿ, ಪರ್ವತ ಎಷ್ಟು ದೊಡ್ಡದಿರುತ್ತೆ ನಮ್ಮ ಶರೀರದಿರುತ್ತ ಅಂದ್ರೆ, ಪರ್ವತ ಅಭಿಮಾನಿ ಇದೆ, ಪರ್ವತ ಸೂಕ್ಷ್ಮ ರಸರೂಪದಿಂದ ಇರುತ್ತೆ. ಹಾಗೆ ಪರ್ವತ ಅಭಿಮಾನಿ ದೇವತೆಗಳೆಲ್ಲ ನಮ್ಮ ಶರೀರದಲ್ಲಿರ್ತಾರೆ. ಅಷ್ಟೇ ಅಲ್ಲ, ದ್ವೀಪಗಳಿವೆ ನಮ್ಮ ಶರೀರದಲ್ಲಿ, ಸಾಗರಗಳೆಲ್ಲ ನಮ್ಮ ಶರೀರದಲ್ಲಿವೆ, ಅಭಿಮಾನಿ ದೇವತೆಗಳಿದ್ದಾರೆ. ಆದಿತ್ಯಾದ್ಯ ಗ್ರಹ ಸಂತಿ ಶರೀರೇ ಪಾರಮಾರ್ಥಿಕೇ, ಆದಿತ್ಯಾದಿ ಗ್ರಹಗಳೆಲ್ಲರೂ ಈ ನಮ್ಮ ಶರೀರದಲ್ಲಿದ್ದಾರೆ. ಪಾರಮಾರ್ಥಿಕ ದೇಹೇಹಿ ಷಟ್ಚಕ್ರಾಣಿ ಭವಂತಿ ಚ, ಈ ಪಾರಮಾರ್ಥಿಕ ದೇಹದಲ್ಲಿ, ತೇಜೋಮಯ ದೇಹದಲ್ಲಿ 6 ಚಕ್ರಗಳು ಬರುತ್ತಯ್ಯ. ಬ್ರಹ್ಮಾಂಡೇ ಯೇ ಗುಣ ಪ್ರೋಕ್ತಃ ತೇಪ್ಯಸ್ಮಿನ್ನೇವ ಸಂಸ್ಥಿತಃ, ಬ್ರಹ್ಮಾಂಡದಲ್ಲಿ ಏನೇನು ಹೇಳಿದ್ದಾರೆ ಅವೆಲ್ಲವೂ ಈ ಶರೀರದಲ್ಲಿದೆ. ಅದಕ್ಕೆ ಇದನ್ನು ಪಿಂಡಾಂಡ ಅಂತ ಕರೆಯೋದು. ಬ್ರಹ್ಮಾಂಡ ಇದು ಪಿಂಡಾಂಡ. ಅದಕ್ಕೆ ದಾಸರು ಹೇಳ್ತಾರೆ, ಬೊಮ್ಮಾಂಡದೊಳಗಿದ್ದ ಸ್ಥೂಲವಾದ ವಸ್ತುಗಳು ಸೂಕ್ಷ್ಮವಾಗಿ ನಿಮ್ನವಾಗಿ ಈ ಶರೀರದಿ ಉಂಟು ಕೇಳು. ಬ್ರಹ್ಮಾಂಡದಲ್ಲಿ ಏನೇನಿವೆ ಆ ನೋಡಿ, ಬ್ರಹ್ಮಾಂಡೇ ಯೇ ಗುಣ ಪ್ರೋಕ್ತಃ, ಏನೇನು ಸೃಷ್ಟಿಯಾಗಿದೆ, ತೇಪಿ ಅಸ್ಮಿನ್ನೇವ ಸಂಸ್ಥಿತಃ, ಇದರೊಳಗೆ ಕೂತಿವೆ ನೋಡಿ. ಎಲ್ಲ ದೇವರಂಥ ಎಲ್ಲ ಬ್ರಹ್ಮಾಂಡದಲ್ಲಿ ಏನೇನು ಸೃಷ್ಟಿ ಮಾಡಿದ್ದಾನೆ ಅವೆಲ್ಲ ಸೂಕ್ಷ್ಮವಾಗಿ ಈ ಶರೀರದಲ್ಲಿ ತೇಜೋಮಯವಾಗಿ ಬರುವಂತೆ ಮಾಡಿದ್ದಾನೆ. ದಾಸರಾಯರ ಮಾತಿಗೆ ಪ್ರಮಾಣವಿಲ್ಲದೆ ಮಾತಾಡುವವರಲ್ಲ ಅವರು, ಬಾಯಿ ಬಂದದ್ದು ಮಾತಾಡುವವರಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ತಾನಹಂತೇ ಪ್ರವಕ್ಷ್ಯಾಮಿ ಯೋಗಿನಾಂ ಧಾರಣಾಸ್ಪದಾನ್, ಇದು ಯೋಗಿಗಳಿಗೆ ಚಿಂತನೆ ಮಾಡಲಿಕ್ಕೆ ಬೇಕಾದ ವಿಷಯಗಳಯ್ಯ, ಅದನ್ನು ಹೇಳುತ್ತೇನೆ ಕೇಳು. ಅವಾಗ ಹೇಳ್ತಾರೆ, ಸರಿ ನೀನೇ ಹೇಳ್ತಿ, ಈ ಒಂದು ಶರೀರದಲ್ಲಿ ತೇಜೋಮಯ ಶರೀರ, ಆ ತೇಜೋಮಯ ಶರೀರದಲ್ಲಿ 14 ಲೋಕಗಳು ಎಲ್ಲವನ್ನ ಚಿಂತನೆ ಮಾಡಿದರೆ ಏನಾಗುತ್ತೆ ಹೇಳ್ತಾರೆ. ಯಶಾಂ ಭಾವನೆಯ ಜಂತು ಭವೇದ್ ವೈರಾಜ ರೂಪ ಭಾಗ್, ಆ ವಿರಾಡ್ ರೂಪಿ ಭಗವಂತನ ವಿಶೇಷದ ನಿಧಾನ ಅವನ ಶರೀರದಲ್ಲಿ ಬಂದುಬಿಡುತ್ತಯ್ಯ. ಅದ್ಭುತವಾದ ಭಗವಂತನ ತತ್ವಜ್ಞಾನ ಬಂದ್ಬಿಡುತ್ತೆ, ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗುತ್ತೆ ಈ ಸಾಧನ ಅಂತ ಹೇಳ್ತಾರೆ. ಅದರಲ್ಲಿ ಲೋಕಗಳನ್ನ ಹೇಳ್ತಾ ಬರ್ತಾರೆ. ಆ ಲೋಕಗಳ ಪರಿಚಯ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.